ಪ್ರವಿಶ್ಯ ಮಮ ವಾಚ ನಿಮಾಂ ಪ್ರಸುಪ್ತಾಂ ಸಂಜೀವಯ ಅಖಿಲ ಶಕ್ತಿಹರಸ್ವನಾಂ ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ ಲಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೇ ಯದ್ವಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂದತಿ ಸರ್ವೋತ್ತಮೋ ವಿಷ್ಣುರಥೋ ರಮಾ ಚ ಬ್ರಹ್ಮಾ ಚ ವಾಯುಶ್ಚ ತದೀಯ ಪತ್ನ್ಯೋ ಅನ್ಯೇ ಚ ದೇವಾಃ ಸತತಂ ಪ್ರಸನ್ನಾ ಹರೌ ಸುಭಕ್ತಿಂ ಮಯಿ ಸಂದೇಶಂತು ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವಃ ಕಾಮತಾಃ ಪಾಂಡವಾಶ್ಚೈವ ಕಿಮತು ಸತ ಸಂಜಯ ದೇವಂ ನಾರಾಯಣಂ ತತ್ವಃ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನಿತಾರ್ಥಂ ಗಚ್ಛಾಮಿ ದೇಶತಃ ಅನಂತಲಯಂ ಪತಿಮ್ರಮಾಯಾಃ ಜಗತ್ಗ್ರಹಣಂಚ ವಾತವೀ ಸೂನುಂ ಮುನಿಕುಟತಿಲಕಂಚ ಪೂರ್ಣಬೋಧಂ ಗುರುಮಪಿ ಪಕ್ಷಂ ಪುರುಂಚ ಮೇ ವಂದೇ ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾನ್ ಗುರೂನಪಿ ಗುರುಮಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥಸಂಗ್ರಹ. ತುಂಬ ಪವಿತ್ರವಾದ ಶ್ರೀಮದ್ಭಗವದ್ಗೀತೆಯಲ್ಲಿ ಭಗವಂತ ಅರ್ಜುನನಿಗೆ ಆರನೇ ಅಧ್ಯಾಯದಲ್ಲಿ ಯಾವ ರೀತಿಯಾಗಿ ಯೋಗಿಯಾಗುವ ವಿಚಾರವನ್ನು ಹೇಳ್ತಾ ಇದ್ದಾನೆ ಎಂಬುದನ್ನು ನೋಡ್ತಾ ಇದ್ದೇವೆ. ಯೋಗಿಯಾಗ್ತಕ್ಕಂಥವನು ಸಮದೃಷ್ಟಿಯನ್ನು ಮೊದಲು ಬೆಳೆಸ್ಕೊಳ್ಬೇಕು. ಆ ಸಮದೃಷ್ಟಿ ಅಂತ ಹೇಳಿದರೆ ಯಾವ್ಯಾವ ವ್ಯಕ್ತಿಗಳನ್ನು ಅವರವರ ಯೋಗ್ಯತೆಗೆ ತಕ್ಕಂತೆ ಹೇಗೆ ನೋಡಬೇಕು ಅಂತ ಇದೆಯೋ ಹಾಗೆ ನೋಡಿದರೆ ಅದನ್ನು ಸಮದೃಷ್ಟಿ ಅಂತ ಕರೀತಾರೆ. ತನ್ನ ವೈಯಕ್ತಿಕವಾದ ಕಾಮಕ್ರೋಧಗಳನ್ನು ಅದನ್ನ ಮುಂದೆ ತಂದುಕೊಳ್ಳದೇನೆ, ಮನಸ್ಸಿನಲ್ಲಿ ಪಕ್ಷಪಾತ ಭಾವನೆಯನ್ನು ಹೊಂದದೇನೆ, ಅತ್ಯಂತ ಶುದ್ಧ ಮನಸ್ಸಿನಿಂದ ಆಯಾ ವ್ಯಕ್ತಿಗಳನ್ನು ಆಯಾ ರೀತಿಯಲ್ಲಿ ಯಾರು ನೋಡ್ತಾರೆ ಅವರಿಗೆ ಅದು ಸಮದೃಷ್ಟಿ ಅಂತ ಕರೆದಿ. ತಪ್ಪಿತಸ್ಥರನ್ನು ಶಿಕ್ಷೆ ಕೊಡ್ತಾನೆ. ಆ ಶಿಕ್ಷೆ ಕೊಟ್ಟಾಗ ನನಗೆ ಅನ್ಯಾಯ ಮಾಡಿದ್ದ ಅಂತ ಶಿಕ್ಷೆ ಕೊಟ್ಟರೆ ಅದು ಯೋಗಿಯ ಲಕ್ಷಣ ಅಲ್ಲ. ಆದರೆ ಇವನು ಧರ್ಮದ್ರೋಹಿ, ಇವನು ಭಗವಂತನಿಗೆ ದ್ರೋಹ ಮಾಡಿದ್ದಾನೆ ಅಂತ ಶಿಕ್ಷೆ ಕೊಟ್ಟರೆ ಅದು ತಪ್ಪಲ್ಲ. ಮತ್ತು ಯಾವನೋ ವ್ಯಕ್ತಿ ಇನ್ನೊಬ್ಬನ ಕೊಂದು ಹಾಕಿಬಿಡ್ತಾನೆ, ನಮ್ಮ ಕಡೆಯವ್ರನ್ನ ಯಾರನ್ನೋ ಕೊಂದ ಅಂತ ಇವನು ಅವನು ಕೊಲ್ತಾನೆ, ಇವನು ಕೊಲೆಗಾರ ಆಗ್ತಾನೆ, ಇನ್ನೊಬ್ಬ ಕೊಲೆಗಾರ, ಕೊಲೆಗಾರನ ಕೊಂದವನು ಮತ್ತೊಬ್ಬ ಕೊಲೆಗಾರ. ಆದರೆ ನ್ಯಾಯಾಧೀಶ ತೀರ್ಮಾನ ಕೊಡ್ತಾನೆ, ಇವನು ಕೊಲೆ ಮಾಡಿದ್ದಾನೆ ಇವನ್ನು ಹ್ಯಾಂಗ್ ಮಾಡಬೇಕು. ನ್ಯಾಯಾಧೀಶನ ದೋಷನೇ ಇಲ್ಲ, ನ್ಯಾಯಾಧೀಶ ಯಾವ ದೋಷವೂ ಇಲ್ಲ, ಸಮದೃಷ್ಟಿ ಅವನಿಗೆ. ಆ ಕೊಲೆಗಾರನಿಗೆ ಯಾವ ಸಂಬಂಧವೂ ಇಲ್ಲವೇ ಇಲ್ಲ, ಇವನು ನ್ಯಾಯದ ಪ್ರಕಾರ ಅವನು ಕೊಲ್ಲಬಾರದು ಕೊಂದಿದ್ದಾನೆ, ಅದು ಅವನು ಕೊಲ್ಲಬೇಕು. ತೀರ್ಮಾನವನ್ನು ಕೊಟ್ಟು ಅವನು ಶ್ರೇಷ್ಠ ನ್ಯಾಯಾಧೀಶನಾಗ್ತಾನೆ ಹೊರತು ಅವನು ಕೊಲ್ಲಬೇಕನ್ನಾಗೋದು. ತನ್ನ ವೈಯಕ್ತಿಕವಾದ ಭಾವನೆಯಿಂದ ಮಾತ್ರ ಹೇಳಿದ್ರೆ ಅವನಿಗೆ ದೋಷ ಬರುತ್ತೆ. ಸಮದೃಷ್ಟಿ ಅಂದರೆ ವೈಯಕ್ತಿಕವಾದ ಭಾವನೆಗಳನ್ನು ಯಾವುದೇ ತನ್ನ ವಿಚಾರದಲ್ಲಿ ಸೇರಿಸ್ತೇ ಆಯಾ ವ್ಯಕ್ತಿಗಳನ್ನು ಅವರವರ ಯೋಗ್ಯತೆಗೆ ತಕ್ಕಂತೆ ನೋಡ್ತಕ್ಕಂಥ ಗುಣವನ್ನೇ ಕರೆದು. ಅದಕ್ಕೆ ನಿನ್ನೆ ಹೇಳಿದ ಹಾಗೆ ವಿತ್ತಂ ಬಂಧುರು ವಯ ಕರ್ಮ ವಿದ್ಯಾ ಚೈವತು ಪಂಚಮೀ ತಾನಿ ಮಾನ್ಯಸ್ಥಾನಾನಿ ಗರಿಯೋಹಿ ಉತ್ತರೋತ್ತರಂ. ವಿತ್ತಂ ಬಂಧು ವಯ ಕರ್ಮ, ಶ್ರೀಮಂತಿಕೆ, ಆಮೇಲೆ ಬಂಧುತ್ವ, ವಯಸ್ಸು, ಅವರ ಸಾಧನೆ ಮತ್ತು ಪರಿಜ್ಞಾನ ವಿದ್ಯೆ, ಇವುಗಳಿಗೆ ಅನುಗುಣವಾಗಿ ಗೌರವ ಕೊಟ್ಟರೆ ಎಂದೂ ಸಹ ಅದು ತಪ್ಪಾಗೋದಿಲ್ಲ. ಅದು ಶ್ರೇಷ್ಠವಾದ ರೀತಿಯಲ್ಲಿ ಗೌರವಕ್ಕೆ ಪಾತ್ರನಾಗ್ತಾನೆ. ಆ ರೀತಿ ಮಾಡದೆ ಹೋದರೆ ಅತ್ಯಂತ ನಿಂದನಾಗ್ತಾನೆ. ಈ ದೃಷ್ಟಿಯಲ್ಲಿ ಸಮದೃಷ್ಟಿಯನ್ನು ಯಾರು ಬೆಳೆಸಿಕೊಂಡಿಲ್ಲ ಅವರು ಮುಂದೆ ಯೋಗಿಯಾದ ಸಂಭವ ಬರೋದೇ ಇಲ್ಲ. ಸಮದೃಷ್ಟಿ ಇದ್ದರೆ ಅದು ಯೋಗ ಸಾಧ್ಯ. ಇವತ್ತು ಯೋಗಾಸನ ಹಾಕೋನಿ ಮೊದಲೇನು ಕೇಳ್ತಾರೆ, ಆರೋಗ್ಯ ಸರಿ ಇದೆಯಾ ಕೇಳ್ತಾರೆ. ಮತ್ತು ಆರೋಗ್ಯ ಸರಿದು ಯೋಗಾಸನ ಹಾಕಿದರೆ ಇನ್ನೂ ಯಾಕೆ ಉಲ್ಬಣಿಸಿಬಿಡುತ್ತೆ. ಆರೋಗ್ಯ ನಾರ್ಮಲ್ ಹೆಲ್ತ್ ಇಲ್ಲದೆ ಹೋದರೆ ಕೆಲವು ಕೆಲಸ ಮಾಡೋಕ್ಕೆ ಬರೋದಿಲ್ಲ. ಈ ಮೆಂಟಲಿ ನಾರ್ಮಲ್ ಯಾರಿಲ್ಲ ಅವನು ಯೋಗಿ ಆಗಲು ಸಾಧ್ಯವೇ ಇಲ್ಲ. ಮೆಂಟಲಿ ನಾರ್ಮಲ್ ಇರೋದು ಹೀಗೆ. ಇಷ್ಟಾದ ಮೇಲೆ ಅವನೇನು ಮಾಡಬೇಕು, ಯೋಗಿ ಯುಂಜೀತ ಸತತಂ ಆತ್ಮಾನಂ ರಹಸಿ ಸ್ಥಿತ ಅಂತ ವರ್ಣನೆ ಮಾಡ್ತಾ ಅವನನ್ನು ನಿರಾಸಿ ಏಕಾಕಿ ಯತ ಚಿತ್ತಾತ್ಮ ನಿರಾಸೀಹಿ ಅಪರಿಗ್ರಹ. ಅವನು ಒಂಟಿಯಾಗಿ ಕೂಡ ಅಭ್ಯಾಸ ಮಾಡಬೇಕು. ಜೊತೆಗೆ ನಿರಾಸೀಹಿ ಯಾವುದೇ ವಿಧವಾದಂಥ ಆಸೆ ಆಕಾಂಕ್ಷೆಗಳನ್ನು ಮನಸ್ಸಲ್ಲಿ ತಂದುಕೊಳ್ಳೇಬಾರದು. ತಂದುಕೊಂಡಾದ್ರೆ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಆಗುತ್ತೆ. ಆಸೆ ಆಕಾಂಕ್ಷೆಗಳಿತ್ತು ಅಂದರೆ ಮನಸ್ಸಿಗೆ ಆಗಲೇ ಗೊಂದಲ ಪ್ರಾರಂಭ. ಗೊಂದಲ ಪ್ರಾರಂಭವಾದರೆ ಯೋಗ ಮಾಡೋಕ್ಕಾಗೋದಿಲ್ಲ. ನಿರಾಸೀಹಿ ಅಪರಿಗ್ರಹ ನಿನ್ನೆ ಹೇಳಿದೆ, ಯಾವುದರಿಂದ ಏನನ್ನೂ ಸ್ವೀಕರಿಸಬಾರದು. ಆ ರೀತಿ ಇದ್ರೆ ಅಪರಿಗ್ರಹ ವ್ರತ ಅಂತ ಕರೀತಾರೆ. ಅಪರಿಗ್ರಹ ವ್ರತ ಆ ರೀತಿ ಯೋಗಿ ಇರಬೇಕು. ಆ ರೀತಿಯಾದ ಭಾವ ಪ್ರತಿಗ್ರಹ ಮಾಡತಕ್ಕಂಥ ಬುದ್ಧಿ ಮನುಷ್ಯನಿಗೆ ಯಾವುದೋ ದಾರಿ ಹೋಗಿದೆ. ಅದರಿಂದ ಪರಿಗ್ರಹವನ್ನು ಬಿಟ್ಟುಬಿಟ್ಟ ಯೋಗಿ ಆಗೋದು ಸ್ವಲ್ಪ ಬರ್ತದೆ. ಈ ರೀತಿ ಹೇಳೋದಾದ್ರೆ ವಿಪ್ರಣ ಸತ್ಕರ್ಮಗಳಲ್ಲಿ ಪರಿಗ್ರಹ ಒಂದು ಅಧ್ಯಯನ ಅಧ್ಯಾಪನ ಯಜನ ಯಜನ ದಾನ ಪ್ರತಿಗ್ರಹ ಇದಿಷ್ಟು ಬ್ರಾಹ್ಮಣ ಮಾಡಬಹುದಾದ ಆರು ಕರ್ಮಗಳು. ಬ್ರಾಹ್ಮಣನನ್ನು ಅದಕ್ಕೆ ಷತ್ಕರ್ಮ ಅಂತ ಕರೆದಿದ್ದ. ಅದರಲ್ಲಿ ಮೊದಲನೇದಾಗಿ ಅಧ್ಯಯನ, ತಾನು ಓದಬೇಕು. ಅಧ್ಯಾಪನ, ಇನ್ನೊಬ್ಬರಿಗೆ ಹೇಳಿಕೊಡಬೇಕು. ಎರಡನೇದು ಆಮೇಲೆ ಯಜನ, ತಾನು ಯಜ್ಞ ಮಾಡಬೇಕು. ಯಾಜನ, ಇನ್ನೊಬ್ಬರಿಗೆ ಯಜ್ಞ ಮಾಡಿಸಬೇಕು. ಅದು ನಾಲ್ಕಾಯಿತು. ಆಮೇಲೆ ದಾನ, ತಾನು ದಾನ ಕೊಡಬೇಕು. ಪ್ರತಿಗ್ರಹ ದಾನ ಇಸ್ಕೋಬೇಕು. ಆರು ಕರ್ಮಗಳನ್ನು ಬ್ರಾಹ್ಮಣನಿಗೆ ಹೇಳಿದ್ದ. ಅದರಲ್ಲಿ ಕೊನೆಯದು ಪ್ರತಿಗ್ರಹ ಇಸ್ಕೊಳ್ಳೋದು. ಮೊದಲನೇದು ಅಧ್ಯಯನ, ತಾನು ಓದೋದು. ಯಾರು ಕರ್ಮಗಳನ್ನು ಹೇಳಿದ್ದ ಅದರಲ್ಲಿ ಪ್ರತಿಗ್ರಹ ಇಸ್ಕೊಳ್ಳೋದು ಕೊನೆಯದು. ಇವತ್ತು ಸಾಮಾನ್ಯ ಬ್ರಾಹ್ಮಣ ಉಳ್ಕೊಂಡಿರೋದು ಮೊದಲನೇದೇ ಅದು ಒಂದು ಉಳ್ಕೊಂಡಿರೋದು. ಬ್ರಾಹ್ಮಣ ದಕ್ಷಿಣಿಗೆ ಎಲಿಜಿಬಲ್ ಅಂತ ಅರ್ಥ. ಆದರೆ ಉಳಿದೆಲ್ಲ ಬಿಸ್ಸಾಗಿಬಿಟ್ಟು ಒಂದೇ ಉಳ್ಕೊಂಡಿದೆ. ಅದು ಲೋಯೆಸ್ಟ್ ಕ್ವಾಲಿಟಿ. ಮತ್ತೆ ಕೊನೆಯದು ಅಧ್ಯಯನ. ಇದೆಲ್ಲ ಯಾತ್ಯಾತಕ್ಕೆ ಯೋಚನೆ ಮಾಡಿ. ಸ್ವಲ್ಪ ಯೋಚನೆ ಮಾಡಿದರೆ ಪ್ರತಿಗ್ರಹ ಯಾತಕ್ಕೆ ಗೊತ್ತಾ? ಹಿಂದಿಂದೇನು? ದಾನ. ದಾನ ಮಾಡಲಿಕ್ಕೋಸ್ಕರ ಪ್ರತಿಗ್ರಹ. ದಾನ ಯಾತಕ್ಕೆ? ಯಜ್ಞ ಮಾಡಿಸಲಿಕ್ಕೆ. ಅದ್ಯಾತಕ್ಕೆ? ಯಜ್ಞ ಮಾಡಲಿಕ್ಕೆ. ಅದ್ಯಾತಕ್ಕೆ? ಪಾಠ ಹೇಳಲಿಕ್ಕೆ. ಅದ್ಯಾತಕ್ಕೆ? ತಾನು ಓದಲಿಕ್ಕೆ. ಅಲ್ಲಿಂದ ಬರಬೇಕು. ಇವತ್ತು ಸ್ಕಾಲರ್ಶಿಪ್ ಯಾರಿಗೆ ಕೊಡ್ತಾರೆ? ಸಿನಿಮಾಕ್ಕೆ ಹೋಗಿ ಸ್ಕಾಲರ್ಶಿಪ್ ಕೊಡೋದಿಲ್ಲ, ಕ್ಲಬ್ಗೆ ಹೋಗಿ ಸ್ಕಾಲರ್ಶಿಪ್ ಕೊಡೋದಿಲ್ಲ, ಸ್ಟೂಡೆಂಟ್ ಸ್ಕಾಲರ್ಶಿಪ್ ಕೊಡುತ್ತೆ. ಆ ಥರ ಬ್ರಾಹ್ಮಣರಿಗೆ ಪ್ರತಿಗ್ರಹ ಇಸ್ಕೊಳ್ಳೋ ಅರ್ಹತೆ ಸ್ಕಾಲರ್ಶಿಪ್ ಇದ್ದಾಗ ಹೊರತು ಬೇರೆ ಅಲ್ಲ. ಅದು ಬ್ರಾಹ್ಮಣನಿಗೆ ಶಾಸ್ತ್ರ ಹೇಳುತ್ತೆ, ಪ್ರತಿಯೊಬ್ಬರೂ ದಾನ ಮಾಡಲೇಬೇಕು. ದಾನ ಇಸ್ಕೊಳ್ಳೋದು ಕಂಪಲ್ಸರಿ ಅಲ್ಲ, ದಾನ ಕೊಡೋದು ಕಂಪಲ್ಸರಿ. ಪ್ರತಿಯೊಬ್ಬರೂ ದಾನ ಕೊಡಬೇಕು, ಬ್ರಾಹ್ಮಣನು ದಾನ ಕೊಡಬೇಕು. ಅಲ್ಲಿ ಎಲ್ಲಿಂದ ಕೊಡಬೇಕಾಗ? ಅದಕ್ಕಾಗಿ ಪ್ರತಿಗ್ರಹ ಮಾಡಬೇಕು ಅಷ್ಟೇ. ದಾನ ಕೊಡಲಿಕ್ಕೋಸ್ಕರ ಪ್ರತಿಗ್ರಹವಾದ್ರಿಂದ ಅದನ್ನು ಧರ್ಮ ಅಂತ ಕರೀತಾರೆ. ಅಧರ್ಮವಾಗಲಿಲ್ಲ. ಆದರೆ ಯಾವನು ದಾನ ಮಾಡೋದಿಲ್ಲ, ಬರೀ ತನಗೋಸ್ಕರ ಅಂತ ತಗೊಳ್ತಾನೆ, ಅದು ಅತ್ಯಂತ ಅಪಾಯಕರ ಅಂತ ಕರೀತಾರೆ. ತನಗೋಸ್ಕರ ಅಂತ ತಗೊಂಡ್ರೆ ಅದು ಭಾರಿ ಅಪಾಯ. ಅದು ತನಗೋಸ್ಕರ ತಗೊಳ್ಳೋದಲ್ಲ, ಮತ್ತೊಬ್ಬರಿಗೋಸ್ಕರ ದಾನ ಸ್ವೀಕಾರ ಮಾಡಿದರೆ ಅದರಿಂದ ದೋಷ ಇಲ್ಲ. ಅದು ಆಪ್ಷನಲ್. ದಾನ ತಗೊಳ್ಳೋದು ಆಪ್ಷನಲ್, ಕೊಟ್ಟರು ಕಂಪಲ್ಸರಿ. ಇದು ದಾನ ಕೊಡೋದು ಕಂಪಲ್ಸರಿ, ಅದು ದಾನ ತಗೊಳ್ಳೋದು ಆಪ್ಷನಲ್ಲ. ಗ್ಯಾರಂಟಿ ಇಲ್ಲದೆ ಹೋದ್ರೆ ದಾನ ಎತ್ಕೋಬೇಡಿ ಅಂತ. ಸದ್ವಿನಿಯೋಗ ಮಾಡಬಲ್ಲ ಗ್ಯಾರಂಟಿ ಇಲ್ಲದೆ ಹೋದ್ರೆ ದಾನ ಎತ್ಕೊಳ್ಳೋ ಅರ್ಹತೆ ಇಲ್ಲ. ಸದ್ವಿನಿಯೋಗ ಮಾಡೇ ಮಾಡ್ತೀನಿ ಅಂತ ಗ್ಯಾರಂಟಿ ಇದ್ರೆ ಮಾತ್ರ ದಾನ ತಗೊಳ್ಬೇಕು. ಅಂತ ದಾನ ಕೊಡಬೇಕು. ಮತ್ತೆ ಅದೊಂದು ವಿಶೇಷ. ಮತ್ತೆ ಯಾವನಿಗೆ ತಿಳುವಳಿಕೆ ಇಲ್ಲದೆ ಅವನು ದಾನ ಕೊಡ್ತಾನೆ, ತಿಳುವಳಿಕೆ ಇಲ್ಲದೆ ಅವನು ದಾನ ಎತ್ಕೊಳ್ತಾನೆ. ತಾಭುಹೌ ನರಕಂ ಯಾತಃ ಯಾವದ್ ಅಭೂತ ಸಂಪ್ಲವಂ, ಮನುಸ್ಮೃತಿಯಲ್ಲಿ ಹೇಳ್ತಾರೆ, ಮಹಾಭಾರತದಲ್ಲಿ ಹೇಳ್ತಾರೆ. ಯಾವನಿಗೆ ದಾನ ತಗೊಳ್ತಕ್ಕಂಥ ತಿಳುವಳಿಕೆ ಹೇಗೆ ತಗೊಳ್ಬೇಕು ಅಂತ ಗೊತ್ತಿಲ್ಲ ಅವನು, ಯಾರಿಗೆ ಕೊಡಬೇಕು ಅಂತ ಗೊತ್ತಿಲ್ಲ ಅವನು, ಅವರಿಬ್ಬರು ನಾಶವಾಗಿ ಹೋಗ್ತಾರೆ. ಇಲ್ಲಿವರೆಗೆ ಶಾಶ್ವತವಾಗಿ ಅಂತ ಹೇಳಿ ಸ್ವತಃ ಮಹಾಭಾರತ ಮನುಸ್ಮೃತಿಯನ್ನು ಹೇಳ್ತಾ ಇದ್ದಾರೆ. ಮುಂದೆ ಭಗವಂತ ತಾನೇ ಹೇಳ್ತಾನೆ ದಾನ ಮೂರು ವಿಧ ಅಂತ ಹೇಳಬೇಕಾದ್ರೆ, ಸತ್ಪಾತ್ರನಲ್ಲದವನಿಗೆ ಮಾಡಿರೋ ದಾನ ಅಂದರೆ ತಗೊಂಡವನಿಗೆ ವೇಸ್ಟ್ ಅಲ್ಲ, ಕೊಟ್ಟವನಿಗೂ ಅದರಿಂದ ನಿರರ್ಥಕ ಏನು ಪ್ರಯೋಜನ ಇಲ್ಲ. ದಾನ ಅಂದರೆ ಬೇರೆ ಅಲ್ಲ, ಇನ್ವೆಸ್ಟ್ಮೆಂಟ್ ಅಂತ. ದಾನ ಇದು ಆ್ಯಕ್ಚುಲಿ ಇನ್ವೆಸ್ಟ್ಮೆಂಟ್. ಅದು ನಾವು ಹೇಗೆ ಬ್ಯಾಂಕಲ್ಲಿ ಎಲ್ ಐ ಸಿಯಲ್ಲಿ ಇಡ್ತಾನೆ ಅದು ಕೊಡೋದಲ್ಲ, ತಾನು ಮತ್ತೆ ವಾಪಸ್ ತಗೊಳ್ಳೋದು. ಅದು ಒಂದು ಕಾಲಕ್ಕೆ ಮೆಚೂರ್ ಆಗಿ ಬರಬೇಕು ವಾಪಸ್. ಅದು ಯಾರು ಎಲ್ಲಿಟ್ಟರೆ ವಾಪಸ್ ಬರುತ್ತೆ? ದಿವಾಳಿ ಕಂಪ್ನಿಗೆಲ್ಲಿ ಇಟ್ಟರೆ ಇವಂದು ಹೋಯ್ತು ಅವಂದು ಹೋಯ್ತು. ಅದು ನೋಡ್ಕೋತಾನೆ ಫಸ್ಟ್, ಅವ್ರ ಗ್ರೇಡ್ ಏನೋ ನೋಡ್ಕೋತಾನೆ ಫಸ್ಟ್, ಎ ಅಂತ ನೋಡ್ಕೋತಾರಲ್ಲ. 100% ಸೇಫ್ಟಿ ಇದ್ರೆ ಅವಾಗ ಇನ್ವೆಸ್ಟ್ ಮಾಡಬಹುದು. ಯಾವನು ದುರುಪಯೋಗ ಮಾಡೋ ಡೌಟ್ ಇದೆ ಅವನಿಗೆ ಕೊಡ್ಲಿಕ್ಕೆ ಹೋಗಬೇಡಿ ಅಂತ. ದುರುಪಯೋಗ ಮಾಡೋ ಡೌಟ್ ಇದ್ರೂ ಸಾಕು, ಕೊಡ್ಲಿಕ್ಕೆ ಹೋಗಬೇಡಿ. ಯಾಕಂದ್ರೆ ಇವನಿ ಪುಣ್ಯ, ಅವನ ಪಾಪ, ಅವನಿಗೆ ಪಾಪ ಬರುತ್ತೆ ಅಲ್ಲ, ಕೊಟ್ಟು ನಿಮಗೂ ಪಾಪ ಬರುತ್ತೆ. ಮತ್ತೆ ಅವನ ಷೇರಿಗೆ ನೀವು ಭಾಗಿಯಾಗ್ತೀರಲ್ಲ. ಈಗ ಯಾವನ ಆಚಾರ ಮನೆಕರು ದುಡ್ಡು ಕೊಟ್ಟ, ಸಾಯಂಕಾಲ ಸಿನಿಮಾ ಥಿಯೇಟರ್ನಲ್ಲಿ ಕೂತಿದ್ದ ಪಾಪ, ಅವನ ದುಡ್ಡು ಅವನ ಸಿನಿಮಾ ದುಡ್ಡು ಎಲ್ಲ ಇವನು ಕೊಟ್ಟಿದ್ದಕ್ಕೆ ಬಂತ ತಾನೆ. ಅದಕ್ಕೆ ಹೇಳ್ತಾರೆ ದಾನ ಧರ್ಮಾದಿಗಳನ್ನು ಮಾಡಬೇಕಾದ್ರೆ ದೇಶೇ ಕಾಲೇ ತಥಾ ಪಾತ್ರೆ ತದ್ದಾನಂ ಸಾತ್ವಿಕಂ ಸ್ಮೃತಂ. ಅದು 100% ಗ್ಯಾರಂಟಿ ಆಗಬೇಕು. ನಮಗೆ ಅಸಲಿ ಮೋಸ ಇಲ್ಲ ಅಂತ ಆಗಬೇಕು ಫಸ್ಟ್. ಸೆಕೆಂಡ್, ಮ್ಯಾಕ್ಸಿಮಮ್ ಇಂಟ್ರೆಸ್ಟ್ ಬರಬೇಕು. ಆ ದೃಷ್ಟಿಯಲ್ಲಿ ದಾನದ ಕಾನ್ಸೆಪ್ಟ್ ತುಂಬ ದೊಡ್ಡದು. ಆದ್ದರಿಂದ ಅದರ ಬಗ್ಗೆ ನಿಮಗೆ ಯೋಚನೆ, ಎಲ್ಲರೂ ತಪ್ಪಬಹುದು ಅಂತ ಯೋಚನೆ ಇದ್ದರೆ, ಇದೊಬ್ಬರಿಗೆ ಕೂಡ ಸಂಭವ ಇಲ್ಲ ಅಂತ ನಿಮಗೆ ಅನಿಸಿದರೆ, ಆಗ ಅಪರಿಗ್ರಹ ತಗೊಳ್ಳಿಕ್ಕೆ ಹೋಗಬೇಡಿ. ಸಂಖ್ಯೆನೇ ಇಲ್ಲ, ಚಿಂತೆಯಾಗಿದ್ದು ಬಿಡಿ. ಇದು ಯೋಗಿ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಮಾರ್ಗ ಇದೆ. ಈ ದೃಷ್ಟಿಯಲ್ಲಿ ನಾವು ಸಂಖ್ಯೆಯಲ್ಲಿ ಯೋಚನೆ ಮಾಡಿದರೆ ಒಂದು ಅಂಶದ ತುಂಬ ಜಾಸ್ತಿ ಆಗುತ್ತೆ. ಬರ್ತಾರೆ ತಿಳ್ಕೊಂಡು ನಾನು ಓದನ್ನ ಇಟ್ಕೊಂಡ್ಬಿಡ್ತೇನೆ. ಇಟ್ಕೊಂಡು ಗಂಟೆಗೆ ನೂರಕ್ಕೆ 90 ಪಾತ್ರ ಜನ ಅದು ಹಾಲು ಕೊಡೋವರೆಗೆ ಇಟ್ಟುಕೊಂಡು ಆಮೇಲೆ ಮಾಡಿಬಿಡ್ತಾರೆ. ಹಾಲು ಕೊಡೋರು ಇಟ್ಟುಕೊಂಡು ಮಾಡ್ತಾರೆ. ಆಮೇಲೆ ಅವನು ಎಲ್ಲಿ ಹೋಗುತ್ತದು? ಎಲ್ಲೋ ಹೋಗೋದಿಲ್ಲ. ಕೃಷ್ಣ ಎಲ್ಲೋ ಹೋಗೋ ಕಾಲ ಅದು ಎಲ್ಲಿ ಹೋಗುತ್ತೆ? ಎಲ್ಲಿ ಹೋಗುತ್ತೆ? ಕಸಾಯಿ ಕಣಕ್ಕೆ ಹೋಗುತ್ತೆ. ದಾನ ತಗೊಂಡು ಮೇಂಟೈನ್ ಮಾಡ್ತಾರೆ. ಇವನಿಗೆ ಪಾಪ ಬರ್ತೀನಿ ಕೊಟ್ಟುಬಿಟ್ಟ. ಇದು ಸುತ್ತ ಏನ್ ಮಾಡ್ಬೇಕನ್ನ ಕನ್ಯಾದಾನ ಸ್ವೀಕಾರ ಮಾಡಿದ ಹಾಗ ತನ್ನ ಜೀವನ ಪೂರ್ತಿ ಅವನ ಸಂರಕ್ಷಣೆ ಮಾಡೋ ಜವಾಬ್ದಾರಿ ಹೇಗಿರುತ್ತೋ ದಾನ ಇಟ್ಕೊಂಡೋಗಿ 100% ರೆಸ್ಪಾನ್ಸಿಬಿಲಿಟಿ ಇದೆ. ಮೇಲೆ ತನ್ನ ಸಣ್ಣವರಿಗೂ ಮಾಡಬಾರದು. ತನ್ನ ಮಕ್ಕಳಿಗೆ ಮಾರಕ್ಕೆ ಹೋಗಲ್ಲ. ಇದು ಏನು ಮನೆಯಿಂದ ಸಾರಿಬೇಕೆ ಬರುತ್ತೆ. ಮಾರಕ್ಕೆ ಅವಕಾಶ ಕೊಡಬಾರದು. ಅದಕ್ಕೆ ನೀವು ಗೋದಾನ ಮಾಡು, ಆದ್ರೆ ನೀನು ಮಾರಬೇಡ. ಬಟ್ ಗೋದಾನ ಸರಿ ಮಾಡಬೇಕು. ಮಾರವನ್ನೇ ಮಾಡಬಾರ್ದು. ಮತ್ತೆ ಮಾರವನ್ನೇ ಮಾಡಬಾರ್ದು. ಅವ್ನು ತಾನು ಮೇಂಟೈನ್ ಮಾಡಲೇಬೇಕು. ಇಲ್ಲದೆ ಹೋದ್ರೆ ಇಸ್ಕೊಳ್ಳಕ್ಕೆ ಹೋಗಬೇಡ. ಕೊನೆಗೆ ನನಗೆ ನೀವು ಕೊಡೋಗೋನ್ ಕಾಪಾಡೋ ಸಿಕ್ತಿ ನನಗೆ ಇಲ್ಲ. ದಯವಿಟ್ಟು ನನಗೆ ಬೇಡ. ತಪ್ಪೇ ಆದ್ರೆ ಮಿಸ್ಯೂಸ್ ಮಾಡೋಕ್ಕಿಂತ ಸಾರ್ಕಾಲು ವಾಚಿ ಅಂತ ಎಲ್ಲೋ ತನ್ನ ಜವಾಬ್ದಾರಿಯಿಂದ ನೋಡಕ್ ಬರದೆ ಹೋಗೋದಕ್ಕಿಂತ ಅಂತದ್ದು ಇಸ್ಕೊಳ್ದೇ ಇರೋದೇ ಭಾರಿ ಕ್ಷೇಮ. ಅದಕ್ಕೆ ದಾನ ಮೊದಲಾದವರು ತುಂಬಾ ಅದ್ರ ಬಗ್ಗೆ ಭಗವಂತ ಎಷ್ಟು ವಿವರಣೆ ಕೊಡ್ತಾನೆ ಮುಂದೆ ಅಂತ ಅರ್ಥ ಮಾಡಿಕೊಂಡ್ರೆ ಅದು ಸಾಮಾನ್ಯ ಅಲ್ಲ. ಈ ದೃಷ್ಟಿಯಲ್ಲಿ ಅಪರಿಗ್ರಹ ಅಂತ ಧರ್ಮವನ್ನು ಅದಕ್ಕೆ ಮಾಡಿದ್ರು. ಅಪರಿಗ್ರಹ ಈ ರೀತಿ ಇದ್ದವನು, ಪರಿಗ್ರಹವನ್ನೇ ಮಾಡದೇ ಇರತಕ್ಕಂಥ ವ್ರತವನ್ನು ಹೊಂದಿದವನು ಬೇಗ ಯೋಗಿ ಆಗ್ತಾನೆ. ಇಷ್ಟು ಹೇಳಿ ಇನ್ನು ಯೋಗಕ್ಕೆ ಸಿದ್ಧಿ, ಯೋಗದ ಸಿದ್ಧಿ ಭಗವದ್ ದರ್ಶನದಲ್ಲಿ ಆಗಬೇಕು. ದೇವರನ್ನು ಸಾಕ್ಷಾತ್ತಾಗಿ ನೋಡಬೇಕು. ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ದಾರೆ. ಶುಚೌ ದೇಶೇ ಪ್ರತಿಷ್ಠಾಪ್ಯ ಸ್ಥಿರವಾಸನ ಆತ್ಮನಃ ನಾತ್ಯುಚ್ಛ್ರಿತಂ ನಾತಿನೀಚಂ ಶೈಲಾಜನ ಕುಶೋತ್ತರಂ. ಶುಚೌ ದೇಶೇ ಪ್ರತಿಷ್ಠಾಪ್ಯ, ಒಳ್ಳೆ ನಿರ್ಮಲವಾದ ಜಾಗದ ಶುಚಿಯಾದ ಸ್ಥಳದಲ್ಲಿ ಕೂಡಬೇಕು. ಆಸನ ಎಲ್ಲಿ ಹಾಕೋಬೇಕು? ಶುಚಿಯಾದ ಸ್ಥಳದಲ್ಲಿ ಹಾಕೋಬೇಕು. ಶುಚಿಯಾದ ಸ್ಥಳ ಅನ್ನೋದು ಕೆರಡರ್ಥ. ನಾವು ಕೂಡೋ ಜಾಗ ಶುಚಿಯಾಗಿರೋದಲ್ಲ, ಆ ಪರಿಸರ ಶುದ್ಧ ಆಗಿರ್ಬೇಕು. ಮೊದಲು ಕ್ಲಬ್ ಹೋಗ್ತಾರೆ, ಒಳ್ಳೆ ನಿಶ್ಚಿತಾಗಿರುತ್ತೆ. ಆ ಶುಚಿತ್ವಲ್ಲ ಕ್ಲಬ್ ಅಶುಚಿ ತಗೊಂಡು ಏನು ಮಾಡ್ತೀರ? ಅದೇ ಅಶುಚಿ ಅಂದ್ರೆ ಒಳಗಡೆ ಜಾಗ ಶುಚಿ ಇದ್ರೆ ಪ್ರಯೋಜನ ಇಲ್ಲ. ಜಾಗ ಶುಚಿಯಾಗಿರ್ತದೆ, ಕೂಡೋ ಜಾಗ ಮತ್ತೆ ಶುಚಿ ಆಗುತ್ತೆ. ಅದೇ ಜಾಗದಲ್ಲಿ ಕೂಡೋದಲ್ಲ. ಮಕ್ಕಳ ಈ ಕಡೆ ಈ ಕಡೆ ಉಳ್ಳಾಡ್ತಿರುತ್ತೆ. ಯಾಕೇನು ಮಾಡ್ತಾನೆ? ಬಟ್ಟೆ ಹೊಡೆದಿದ್ರೆ ಬರೋದು. ಪೀಠೋಪಕರಣಗಳು ಯಾವಾಗಲೂ ಕೂಡ ಭದ್ರವಾಗಿರಬೇಕು. ತೀರ ಸಾಮಾನ್ಯ ವಿಷಯಗಳನ್ನು ಸ್ಪಷ್ಟವಾಗಿ ಹೇಳ್ತಾರೆ. ಮತ್ತೆ ಭಾರಿ ವಿಷಯ ಸ್ಥಿರಂ, ಅದು ಸ್ಟೇಬಲ್ ಆಗಿರಬೇಕು. ಅದು ಸ್ಥಿರ ಇರಬೇಕು. ಅದು ಸ್ಥಿರ ಅಂದ್ರೆ ಸ್ಟೇಬಲ್. ದೇಶೇ ಪ್ರತಿಷ್ಠಾಪ್ಯ ಸ್ಥಿರಂ ಆಸನಂ ಆತ್ಮನಃ, ನಾನು ಯಾವ ಆಸನ ಶೂಟ್ ಆಗುತ್ತೋ ಅಂತ ಆಸನವನ್ನ ನಿರ್ಮಲವಾದ ಸ್ಥಳದಲ್ಲಿ ಹಾಕೋಬೇಕು. ನಿರ್ಮಲ ಸ್ಥಳ ಅಂದ್ರೆ ಯಾವುದು ಅನ್ನೆಲ್ಲ ಡಿಪೆಂಡ್ ಮಾಡುತ್ತೆ. ನಿರ್ಮಲ ಸ್ಥಳ ಅಂದ್ರೆ ಯಾವುದು? ಅದಕ್ಕಾಗಿ ದೇವಸ್ಥಾನ ನಿರ್ಮಲ, ನದಿ ತೀರ ನಿರ್ಮಲ, ಈ ಹಸುಗಳಿರ್ತಕ್ಕಂಥ ಜಾಗ ನಿರ್ಮಲ. ಕೃಷ್ಣಸಾರಸ್ತು ಮೃಗ ಎತ್ತರ ಚರತಿ, ಎಲ್ಲಿ ಜಿಂಕೆ ಓಡಾಡುತ್ತೆ ಆ ಜಾಗ ನಿರ್ಮಲ. ಎಷ್ಟು ದೃಷ್ಟಾಂತ ಕೊಡ್ತಾರೆ ಅದಕ್ಕೆಲ್ಲ. ಎಲ್ಲಿ ಜಿಂಕೆ ಓಡಾಡುತ್ತಲ್ಲ ತಪಸ್ಸಿಗೆ ಭಾರಿ ಶ್ರೇಷ್ಠ. ಯಾಕೆ ಗೊತ್ತೇನು? ಜಿಂಕೆನೇ ಶುದ್ಧ. ಅದು ಓಡಾಡುತ್ತಿರಬೇಕಾದ್ರೆ ಅಪಾಯ ಇಲ್ಲ ಅಂತ ಅರ್ಥ. ಅಪಾಯ ಇಲ್ಲ, ಜಿಂಕೆ ನಿರ್ಭಯ ಓಡಾಡ್ತಾ ಇದೆ ಅಂದರೆ ಸೇಫ್ಟಿ ಇದೆ ಅಂತ ಅರ್ಥ. ಅಂತಹ ಜಾಗದಲ್ಲಿ, ನಿರ್ಮಲವಾದ ಜಾಗದಲ್ಲಿ ಆಸನ ಹಾಕ್ಕೊಂಡು ಕೂಡಬೇಕು. ಆಸನವಿಲ್ಲದೆ ಕೂಡಬಾರದು. ಇದು ಅರ್ಥ ಮಾಡ್ಕೊಳ್ಬೇಕು. ಯೋಗಾಸನ, ಯೋಗಾಸನ ಅಂದರೆ ಹಾಕಯೋಸನಗಳು ಬಿಟ್ಟುಬಿಡಿ, ಕೂಡಾಸನ ಒಂದಿರಬೇಕು. ಮೊದಲು ಅದು ನಿರ್ಮಲವಾಗಿರಬೇಕು. ಸ್ಥಳ ನಿರ್ಮಲ, ಆಸನ ನಿರ್ಮಲ, ಅಂಥ ಆಸನದಲ್ಲಿ ಅವನು ಕೂಡಬೇಕು ಅಂತ ಹೇಳಿದ್ದೆ. ಇನ್ನು ಶುಚಿ ಶಬ್ದಕ್ಕೆ ಅದೊಂದೇ ಹೇಳೋಕ್ಕೆ ಬೇಕಾದಷ್ಟು ಉಂಟು. ಮೊದಲೇ ಹೇಳಿದಂತೆ ನದಿ ತೀರ ದೇವಸ್ಥಾನ ಇತ್ಯಾದಿಗಳಾಗೋದು ಎಷ್ಟು ಮುಖ್ಯನೋ, ಕೂಡೋ ಜಾಗ ಶುದ್ಧವಾಗಬೇಕು ಅಂದರೆ ಶಾಸ್ತ್ರದಲ್ಲಿ ಹೇಳ್ತದೆ. ನೀವು ಮಾರ್ಬಲ್ ಬೇಕಾದರೂ ಹಾಕಿ, ಗ್ರಾನೈಟ್ ಬೇಕಾದರೂ ಹಾಕಿ, ಅದೇ ಅದಕ್ಕೆ ಬಂಗಾರ ಬೇಕಾದರೂ ಹಾಕಿ, ಶುದ್ಧ ಆಗೋದಿಲ್ಲ. ಅದಕ್ಕೆ ಗೋಮಯ ಲೇಪನ ಆಗಲೇಬೇಕು ಅಂತ ಹೇಳುತ್ತೆ. ಗೋಮಯ ಲೇಪನ ಆಗದೆ ಹೋದರೆ, ಗೋಮಯ ಲೇಪನ ಹಾಕದೆ ಹೋದರೆ ಎಂದೂ ಜಾಗ ಮಡಿ ಬರೋದೇ ಇಲ್ಲ, ಶುದ್ಧಿ ಆಗೋದೇ ಇಲ್ಲ. ಆದ್ದರಿಂದ ಗೋಮಯ ಇರಲೇಬೇಕು. ಮತ್ತು ನಮಗೆ ಗೋಗಳು ಹಾಲಬೇಕು ನೆನಪಾಗುತ್ತೆ. ನಮಗೆ ಹಾಲಿ ಗೋವು ನೆನಪಾಗುತ್ತೆ ಹೊರತು ಗೋಮಯಕ್ಕೆ ನಮಗೆ ಗೋವು ಬೇಕು. ಅತ್ಯಂತ ಶುದ್ಧವಾಗಿರ್ತಕ್ಕಂಥದ್ದು ಗೋಮೂತ್ರ ಗೋಮಯ. ಗೋಪಿಂದ ಸಾರಿಸಿರಬೇಕು. ಸಾರಿಸ ಇರೋ ಜಾಗದಲ್ಲಿ ಅವಕಾಶವೇ ಇಲ್ಲ. ಹೇಗಿರಬಾರದು? ತುಂಬಾ ಎತ್ತರ ಬರ್ತು, ತುಂಬಾ ಎತ್ತರ ಇರಬಾರದು. ನಾಟಿ ದೇಶ ತುಂಬಾ ಬರಬಹುದು. ತುಂಬಾ ಎತ್ತರ ಇದ್ರೂ ಸರಿಯಲ್ಲ, ತುಂಬಾ ಹೈಟ್ ಇದ್ರೂ ಸರಿಯಲ್ಲ. ಶ್ರೀಮಂತ ಸೀಟ್ ಹುಡುಕ ಎಲ್ಲಿ ಕೂತ್ರೆ ಭಾರಿ ಚೆನ್ನಾಗಿ ಕಾಣುತ್ತೆ. ಇದು ನೋಡು, ಆ ಚಿತ್ರ ಚೆನ್ನಾಗಿ ಟಿವಿ ಎಲ್ಲಿ ಕೂತ್ರೆ ಚೆನ್ನಾಗಿ ಕಾಣುತ್ತೆ. ದೇವರು ಎಲ್ಲಿ ಕೂತ್ರೆ ಚೆನ್ನಾಗಿ ಕಾಣ್ತಾನೆ ಯೋಚನೆ ಮಾಡೋದೆ. ಎಲ್ಲಿ ಕೂತ್ರೆ ದೇವರು ಭಾರಿ ಚೆನ್ನಾಗಿ ಕಾಣ್ತಾನೆ. ಶ್ರಿತವಾಗಬಾರದು, ತುಂಬಾ ಹೈಟ್ ಇರಬಾರದು. ಜ್ಞಾನ ಅಷ್ಟು ಬಿದ್ದಾಗ ತಲೆ ಹೊಡ್ಕೊಂಡ್ಬಿಡ್ತಾನೆ. ತುಂಬಾ ಹತ್ತಿರ ಇರಬಾರದು. ಮತ್ತೆ ಈಗ ನೋಡೋದು ಸೈಂಟಿಫಿಕಲ್ ಕೂಡ ಸರಿಯಲ್ಲ. ಅದು ಸರಿಯಲ್ಲ. ಮತ್ತೀರ ಕೆಡಗಿದ್ದು ಬಿಟ್ರೆ ಅದು ಕೆಲಸಕ್ಕೆ ಬರೋದು. ಅದಕ್ಕೆ ನಾ ಅತ್ಯುಚ್ಛ್ರಿತಂ, ನಾ ಅತಿ ನೀಚಂ, ಸಮಂ ಅಂತ ಸರಿಯೇ. ತನ್ನ ಹೈಟು ಮೊದಲಾದಗಳಿಗೆ ತಕ್ಕಂತೆ ಆಸನ ಹಾಕೊಂಡು ಕೊಡುದು. ನಾ ಅತ್ಯುಚ್ಛ್ರಿತಂ, ನಾ ಅತಿ ನೀಚಂ, ಶೈಲಾಜನ ಕುಶೋತ್ತರಂ. ಬರೀ ನೆಲದ ಮೇಲೆ ಕೂಡಾಗೇ ಇಲ್ಲ, ತೀರ ಕಡಿಮೆ ಅಂದ್ರೆ ಬಟ್ಟೆ ಹಾಕೊಳ್ಳಿ ಅಂತ. ಚೇಲ ಅಂದ್ರೆ ಬಟ್ಟೆ, ಅದು ಕುಚೇಲ. ಕುಚೇಲ ಒಳ್ಳೆ ಬಟ್ಟೆನ ಉಡ್ಲಕ್ಕಿದ್ದಿಲ್ವಲ್ಲ ಸುಧಾಮಣಿಗೆ, ಕುಚೇಲ ಅಂತ ಹೇಳಿ. ಚೇಲಗಳು ಅಂದ್ರೆ ಹಿಂದಿನ ಹೋಗ್ತಾ ಅವ್ರು ಚೇಲ ಅಂತ ಕರೆದು ಬಿಡ್ತಾರೆ. ಆ ಚೇಲ ಬೇರೆ, ಚೇಲ ಅಂದ್ರೆ ವಸ್ತ್ರ ಅಂತ. ವಸ್ತ್ರ ಹಾಕೊಂಡು ಕೂತ್ಕೊಳ್ಳಿ. ಈ ಜಮಖಾನ ಗಿಮಖಾನ ಹಾಕೋ ಪದ್ಧತಿ ಅದಕ್ಕೆ ಬಂತು. ಬರೀ ನೆಲ ನೆಲ ಕೊಡೋದಲ್ಲ, ವಸ್ತ್ರವನ್ನು ಹಾಕೊಳ್ಬಹುದು. ಒಂದು ಅಜಿನ, ಗಜಿನ ಅಂದ್ರೆ ಚರ್ಮ, ಯಾವುದೋ ಚರ್ಮ ಅಲ್ಲ, ಕೃಷ್ಣಾಜಿನ ಅಂತ. ಕೃಷ್ಣಾಜಿನದ ಮೇಲೆ ಕೊಡಬಹುದು. ಎಷ್ಟೋ ಜನ ಪ್ರಶ್ನೆ ಮಾಡ್ತಿರ್ತಾರೆ, ನೀವೆಲ್ಲ ಇಲ್ಲಿ ಕೃಷ್ಣಾದನ ಉಪಯೋಗಿಸ್ತೀರಿ ಅಂತ. ಕೆಲವು ಕಡೆ ಕೃಷ್ಣಾದನ ಉಪಯೋಗಿಸೋದಿಲ್ಲ, ಯಾಕೆ ಅದು ಬಡಿಗೆ ಬರೋದಿಲ್ಲ ಅಂತ ಒಂದು ವಾದ. ಪ್ರಾಣಿಯ ಚರ್ಮ ಒಡಿಗೆ ಹೇಗೆ ಬರುತ್ತೆ ಅಂತ ವಾದ. ವಾದ ಕುತ್ರ ಭಾರಿ. ಕೃಷ್ಣನ ಹೇಳಿದ ಮತ್ತೆ ಯೋಚನೆ ಮಾಡ್ತೀರಿ ಈಗ. ಅಜಿನ ಬರುತ್ತೆ ಅಂತ ಕೃಷ್ಣ ಹೇಳಿದ ಮೇಲೆ ಇನ್ನು ಮೈಲಿಗೆ ಪ್ರಶ್ನೆ ಇಲ್ಲೇ ಇಲ್ಲ. ಅಲ್ಲಿ ಯಾವುದು ಶಾಸ್ತ್ರ ಹೇಳುತ್ತೋ ಅದು ಬಂದೇ ಬರುತ್ತೆ. ಶಾಸ್ತ್ರ ಹೇಳಿದ್ರೆ ಬರೋದೇ ಇಲ್ಲ. ಅದು ಯಾವುದೇ ಚರ್ಮ ಬರೋದಿಲ್ಲ, ಜಿಂಕೆ ಚರ್ಮ, ಹುಲಿ ಚರ್ಮ, ಈ ಚರ್ಮ ಬೇರೆ ಚರ್ಮಗಳು ಬರೋದಿಲ್ಲ ಅಂತ ಹೇಳಿದ್ರು. ಹುಲಿ ಚರ್ಮ ಮನೆಯಲ್ಲಿ ಹಾಕೊಳ್ಳೋಕೆ ಹೋಗಬಾರ್ದು. ಇವತ್ತು ಹಾಕೊಂಡು ಬಿಡೋದು ಹಿಡ್ಕೊಂಡು ಹೋಗ್ಬಿಡ್ತಾರೆ ಬಿಡಿ, ಅದು ಬೇರೆ ಮಾತು. ಹುಲಿ ಚರ್ಮ ಮನೆಯಲ್ಲಿ ಹಾಕೊಂಡ್ರೆ ಎಲ್ಲಿಂದ ಬಂತು, ವೀರಪ್ಪನ ಕಡೆಯನ್ನು ತಿಳ್ಕೊಂಡ್ಬಿಡ್ತಾರೆ. ಆಗಲಿ, ಆ ಥರ ಆಗ ಸಂಭವ ಬೇಡ. ಕೃಷ್ಣಾಜನ ಹಾಕೋಬಹುದು. ಕೃಷ್ಣಾಜನ ಕೂಡ ಮತ್ತೆ ಕೃಷ್ಣಾಜನವನ್ನ ಯಾರೋ ಕೊಂದಿದ್ದಾದ್ರೆ ಬರೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಯಾರೋ ಕೊಂದಿದ್ದಾದ್ರೆ ಬರೋದಿಲ್ಲ. ಅದು ಬೇಟೆಗಾರ ಬೇಟೆಯಾಡಿ ಕೊಂದಿದ್ರೆ ಮಾತ್ರ ಮಡಿ ಬರುತ್ತೆ ಹೊರತು ಇಲ್ಲಿ ಬರೋದಿಲ್ಲ. ಚರ್ಮಕ್ಕೋಸ್ಕರ ಅವನು ಕೊಟ್ಟಿರ್ತಾನೆ ಅಂತ ಚಿಮ್ಮಕೊಳ್ಬಾರ್ದು. ಚರ್ಮಕ್ಕೋಸ್ಕರ ಕೊಂದು ಉಪಯೋಗ ಇಲ್ಲ, ಆಹಾರಕ್ಕೋಸ್ಕರ ಕೊಟ್ಟಿರ್ತಾನಲ್ಲ ಅವನು ಚರ್ಮಕ್ಕೋಸ್ಕರ ಕೊಟ್ಟಿರ್ತಾನೆ ಹೊರತು ಚರ್ಮಕ್ಕೋಸ್ಕರ ಸ್ವಾಗತ ಮಾಡ್ತಾನೆ. ಬಾಕಿ ನಿಶ್ಚಿತ ಅವಕಾಶ ಇದೆ. ನಮ್ಮ ಶಾಸ್ತ್ರ ಎಷ್ಟು ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಾರೆ ಅಂತ ಕೇಳಿದ್ರೆ, ಕೊಲ್ಲೋನಿಗೆ ಮಾತ್ರ, ತಿನ್ನೋನಿಗೆ ಮಾತ್ರ ಕೊಲ್ಲೋ ಹಕ್ಕು. ಅವನು ಬೇಟೆಗಾರ ತಿಂತಾನೆ, ಅದು ಕೊಲ್ತಾರೆ. ಅದನ್ನು ತಗೊಂಡಾಗ ದೋಷ ಅಲ್ಲ, ಅಷ್ಟು ಕೊಲ್ಲೋ ತಿನ್ನೋದು ಅವನಿಗೆ ಮುಖ್ಯ. ಇದು ಮೇಲಿಂದ ಅಷ್ಟೇ, ಚರ್ಮ ವೇಸ್ಟ್ ಮಾಡೋದೊಂದು ಕೊಡ್ತಾರೆ ಅಷ್ಟು ಹೊರತು ಬೇರೆ ಅಲ್ಲ. ಚರ್ಮಕ್ಕೋಸ್ಕರ ಮರ ಏನ್ ಮಾಡ್ತಾನೆ, ಪ್ರಾಣಿ ಹಿಂಸೆ ಮಾಡಿ ಕೊಡ್ತಾನೆ. ಆದ್ರಿಂದ ಸರಿ, ಅಲ್ಲೂ ಕೊಲ್ತಾನೆ ಇಲ್ಲೂ ಕೊಲ್ತಾರೆ. ಅದು ಆಹಾರ ಕೊಸ್ತರೋ ಸರ್ವೈವ್ ಅಲ್ಲದು, ಇದು ಹಾಗಲ್ಲ. ಇದು ಲಕ್ಸುರಿ ಆದ್ರಿಂದ ಇದಕ್ಕೆ ಅವಕಾಶ ಇಲ್ಲ. ಅಂಥದ್ದನ್ನೇ ತಗೊಳ್ಬೇಕು. ಅದನ್ನು ಬಟ್ಟೆ ಅಥವಾ ಚರ್ಮ ಕೃಷ್ಣಾಜನ ಅಥವಾ ಕುಶ ದರ್ಭೆಗಳು, ಚಾಪೆ ಹುಲ್ಲಿಂದ ಮಾಡ್ತಾರಲ್ಲ ಚಾಪೆ, ಅದರ ಮೇಲೆ ದರ್ಭೆ. ಈ ಚಾಪೆ ಇದ್ರು ಕೂಡ ಮತ್ತೆ ದರ್ಭೆ ಹಾಕೊಳ್ಳೋದು, ದರ್ಭೆ ಕಂಪಲ್ಸರಿ. ಬೇರೆ ಯಾವುದಿಲ್ಲದ ಹೋದ್ರೂ ಕೂಡ ದರ್ಭೆ ಹಾಕೊಂಡ್ಬಿಡ್ಬೋದು. ನಾಲ್ಕು ಹಾಕೊಂಡ್ರೆ ಏನ್ ಮಾಡ್ಬೋದು ನಾವೀಗ ಅಂತ ಕೇಳಿದ್ರೆ, ಮೊದಲು ಬಟ್ಟೆ ಹಾಕಿ, ಅದರ ಮೇಲೆ ಕೃಷ್ಣಾಜನ ಇಡಿ, ಅದರ ಮೇಲೆ ಈ ಚಾಪೆ, ಅದರ ಮೇಲೆ ದರ್ಭೆ. ಅಷ್ಟೇ ಹೊರತು ನೇರ ಹಾಕೋಗಿಲ್ಲ, ಒಂದ್ರ ಮೇಲೆ ಒಂದು ಹಾಕ್ಬೇಕು. ಒಂದೇ ಹಾಕಿದ್ರೆ ತಪ್ಪಲ್ಲ, ಅದ್ ನಾಲ್ಕನ್ನು ಒಟ್ಟಿಗೆ ಹಾಕೋದಾದ್ರೆ ಈ ಕ್ರಮದಲ್ಲಿ ಹಾಕಬೇಕು ಅಂತ ಹೇಳಿದ್ದ. ಮೊದಲು ದರ್ಭೆ ಹಾಕಿ, ಆಮೇಲೆ ಚರ್ಮ ಹಾಕಿ, ಮೇಲೆ ಬಟ್ಟೆ ಹಾಕಿ ಹಾಕ್ಬಿಡ್ಬಾರ್ದು. ಮೊದಲೇ ಬಟ್ಟೆ ಬರಬೇಕು, ಮೇಲೆ ಚರ್ಮ, ಮೇಲೆ ಈ ರೀತಿ. ಅದಕ್ಕೆ ಕಟ್ಟಿಗೆನೂ ಆಗುತ್ತೆ, ಅದಕ್ಕೆ ಮನೆಗಳೆಲ್ಲ ಕಟ್ಟಿಗೆ ಮಾಡ್ತಾರೆ, ಅದು ತಪ್ಪಲ್ಲ, ಅದು ನಿಷಿದ್ಧ ಅಲ್ಲ, ಉಪಯೋಗಿಸ್ಬೋದು. ಯಾತಕ್ಕೆ ಹೀಗೆ ಅಂತ ಕೆಲವು ಪ್ರಶ್ನೆ ಮಾಡಿ. ಆತ ನಮಗೆ ಯಾತಕ್ಕೆ ಬೇಕು, ಮತ್ತೆ ಸುಮ್ಮನೆ ಯಾಕೆ ಕೊಡ್ಬಾರ್ದು, ಬರೋದಿಲ್ಲ ನಮಗೆ ಅಂತ ಪ್ರಶ್ನೆ ಇದೆ. ಅದು ಹೇಳ್ತಾರೆ, ಈ ಭೂಮಿಯ ಶಕ್ತಿ, ನಮ್ಮ ದೇಹದಲ್ಲಿದ್ದ ಶಕ್ತಿ, ಅದು ಎಳ್ಕೊಂಡ್ಬಿಡ್ಬಾರ್ದು. ಬರೀ ಆತನ ಮೇಲೆ ನೆಲದ ಮೇಲೆ ಕೂತ್ರೆ ಎಳ್ಕೊಂಡ್ಬಿಡುತ್ತೆ ಅಂತ ಹೇಳ್ತಾರೆ. ನಮ್ಮ ದೇಹದಲ್ಲೂ ಕಾಂತೀಯ ಗುಣ ಇದೆ, ಭೂಮಿಯಲ್ಲೂ ಇದ್ದೇ ಇದೆ. ಅದನ್ನ ಮಧ್ಯೆ ನಾವು ಲಿಂಕ್ ತಪ್ಪಿಸ್ಬೇಕಾದ, ಇನ್ಸುಲೇಷನ್ ಮಾಡದೆ ಮಾಡಬೇಕಂತ. ಆ ಇವನ ದೇಹದಲ್ಲಿ ಸಮತೋಲನ ಬರುತ್ತೆ, ಏಕಾಗ್ರತೆ ಬರೋದ್ರಿಂದ ಆಸನವಿಲ್ಲದೇನೆ ಬರೀ ನೆಲದ ಮೇಲೆ ಎಂದು ಕೂಡಲೇಬಾರದು ಅಂತ ಶಾಸ್ತ್ರ ಹೇಳಿಬಿಡುತ್ತೆ. ಆಸನವಿಲ್ಲದೆ ಎಂದೂ ಕೂಡಬಾರದು. ಪರಿಸ್ಥಿತಿ ಬಂದರೆ ಸೇರು ಅವೆಲ್ಲ ಬಲಕ್ಕೆ ಶುರುವಾಯ್ತು. ಈಗ ಸೋಫಾಗಳೆಲ್ಲ ಕೂಡ ಮತ್ತು ಆಸನ ಬಿಟ್ಟಿಲ್ಲ. ಬರೀ ನೆಲದ ಕೂಡ ಪ್ರಸಂಗ ಯಾವ ಕಾಲಕ್ಕೂ ಬಂದಿಲ್ಲ, ಬರಬಾರದು. ಇವತ್ತು ಅದು ಯಾತಕ್ಕೆ ಜನ ಗೊತ್ತಿಲ್ಲ, ಅದೊಂದು ಗೌರವದ ಪ್ರಶ್ನೆ ಅಷ್ಟೇ ತಿಳ್ಕೊಳ್ಳುತ್ತೆ. ಅದು ಮೂಲಭೂತ ಅವಶ್ಯಕತೆ ಪ್ರಶ್ನೆ ಕೂಡ ಹೌದು. ಅತ್ಯಂತ ಅವಶ್ಯಕವಾಗಿರ್ತಕ್ಕಂಥ ದೇಹಕ್ಕೆ ಆಹಾರ ಹೇಗೋ, ನಮ್ಮ ದೇಹ ನೆಲ ಬರೀ ನೆಲದ ಮೇಲೆ ಕೂತರೆ ದೇಹದ ಶಕ್ತಿಯೆಲ್ಲ ನಾಶವಾಗುತ್ತೆ ಅನ್ನೋ ದೃಷ್ಟಿಯಿಂದ ಆ ಆಸನ ಹಾಕ್ಕೊಂಡೇ ಕೂಡಬೇಕು. ಇಂಥ ಆಸನ ಹಾಕ್ಕೊಂಡಾಗ ಅದು ನ್ಯೂಟ್ರಲೈಸ್ ಮಾಡುತ್ತಾದ್ರಿಂದ ಯೋಚನೆ ಇದೆ. ಅದಕ್ಕೆ ಪ್ರಿಸ್ಕ್ರೈಬ್ ಮಾಡಿಬಿಡಿ, ಇಂಥ ಆಸನ ಹಾಕ್ಕೊಳ್ಳಿ ತೊಂದರೆ ಆಗೋದಿಲ್ಲ. ಬೇರೆ ಹಾಕ್ಕೊಂಡ್ರೆ ತೊಂದರೆ ಆಗೇ ಆಗುತ್ತೆ ಅಂತ. ಇಂಥ ಆಸನ ಬೇರೆ ಹಾಕ್ಕೊಂಡ್ರೆ ತೊಂದರೆ ಆಗೇ ಆಗುತ್ತಾ. ಇಲ್ಲಿ ಬಟ್ಟೆಗಳಲ್ಲಿ ವೆರೈಟಿ, ಅವನ ಯೋಗ್ಯತೆ ತಕ್ಕಂತೆ ಯಾವ ಬಟ್ಟೆ ಬೇಕಾದ್ರೂ ಹಾಕೋಬಹುದು. ಸಾಮಾನ್ಯ ಬಟ್ಟೆ ಹಾಕ್ಬೋದು, ರೇಷ್ಯ ವಸ್ತ್ರ ಹಾಕೋಬಹುದು, ಅವನ ಯೋಗ್ಯತೆ ಅದೆಲ್ಲ ಕೂಡ. ಇಷ್ಟಿದ್ದು ಮಿನಿಮಮ್ ಅಷ್ಟಿರಬೇಕು, ಉಳಿದೆಲ್ಲ ಅವನ ಯೋಗ್ಯತೆ ತಕ್ಕಂತೆ ಮಾಡಬಹುದು. ಶೈಲಾಜಿನ ಕುಶ ಉತ್ತರ, ಅದಕ್ಕೆ ಉತ್ತರ ಅಂತ ಪದ ಹಾಕಿದ್ರು. ಇಲ್ಲಿ ಹೇಳ್ತಿರೋದು ಬೇರೆ, ಅಲ್ಲಿರೋ ಪದನೇ ಹೇಳ್ತಿರೋದು. ಉತ್ತರ ಅಂದ್ರೆ ಮೇಲೆ ಅಂತ, ಒಂದ್ರ ಮೇಲೆ ಒಂದು. ಆ ಕ್ರಮದಲ್ಲಿ ಹಾಕಿ ಯೋಗಿಯಾದವನು ಕೂಡಬೇಕು. ಇದು ಒಂದು ನನ್ನ ಮುಂದೆ ಹೇಳುತ್ತಾರೆ. ಕೂತವನು ಮುಂದೆ ಏನ್ ಮಾಡಬೇಕು ಅಂತ ಕೇಳಿದ್ರೆ, ಅದು ತತ್ರೈಕಾಗ್ರಂ ಮನಃಕೃತ್ವ ಯಥ ಚಿತ್ತೇಂದ್ರಿಯ ಕ್ರಿಯ ಉಪವಿಶ್ಯಾಸನೇ ಸಮ್ಯಕ್ ಯುಂಜಾತ್ ಯೋಗಂ ಯುಂಜಾತ್ ಆತ್ಮಶುದ್ಧಯೇ. ಅಂದ್ರೆ ತತ್ರ ಅಲ್ಲಿ ಕೂಡ್ಬೇಕು ಅಂತ ಆಸನ ಹಾಕೊಂಡು ಮೊದಲೆಲ್ಲ ಪೀಠ ಹಾಕೋಬೇಕೀಗ, ಆಮೇಲೆ ಅಲ್ಲಿ ಕೂಡ್ಬೇಕು. ಪ್ರತಿಷ್ಠಾಪ್ಯ ಅಂತ ಹೇಳಿದ್ರೆ ಆಸನ ಸಿದ್ಧ ಮಾಡಿಕೊಳ್ಳೋದು. ಆಸನ ಸಿದ್ಧ ಮಾಡಿಕೊಳ್ಳೋದು ಪಾರ್ಟ್ ಎ, ಆ ಕೂಡೋದು ಪಾರ್ಟ್ ಬಿ. ತತ್ರ ಏಕಾಗ್ರಂ ಮನಃಕೃತ್ವ, ಆಸನದ ಮೇಲೆ ಮನಸ್ಸನ್ನ ಏಕಾಗ್ರವನ್ನ ಮಾಡಿ ಕೂತ್ಕೊಳ್ಬೇಕು. ಅದು ಒಂದೇ ಕಡೆ ಮನಸ್ಸಿರಬೇಕು, ಆ ರೀತಿ ಕೊಡಬೇಕು. ಡಿಸ್ಟರ್ಬೆನ್ಸ್ ಇರಬಾರದು, ಒಂದೇ ಕಡೆ ಮನಸ್ಸಿರ ಕೊಡಬೇಕು. ಯತ ಚಿತ್ತೇಂದ್ರಿಯ ಕ್ರಿಯ, ಯತ ಚಿತ್ರಕ್ರಿಯ, ಯತ ಚಿತ್ತಕ್ರಿಯ, ಯತ ಇಂದ್ರಿಯ ಕ್ರಿಯ. ಮನಸ್ಸಿನ ಆಕ್ಟಿವಿಟಿ ನಿಲ್ಲಿಸಿಬಿಡಬೇಕು, ಇಂದ್ರಿಯಗಳು ನಿಲ್ಲಿಸಿಬಿಡಬೇಕು. ಇಂದ್ರಿಯಗಳು, ಕಣ್ಣು ಮೊದಲಾದ ಇಂದ್ರಿಯಗಳು ಬೇರೆ ಬೇರೆ ಕಡೆ ಹೋಗೋದನ್ನು ನಿಲ್ಲಿಸಿ.